ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசார்ணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்மநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே நீலாகராச்சிதானந்தலீலாபாரபரிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யாவாதசாரிண இஷ்டதான் கஷ்டஹர்த்ருன் நஹ வித்யாமஹன்யான் முனீன் நம. வாஜிராஜபதத்வந்த்வ வாரிஜாசக்தமானசான் விஸ்வப்ரியகுருன் வந்தே மந்தோஹம் தேவிசுத்தயே. சத்யம் சத்யம் புனசத்யம் விஷ்ணுதீர்த்தப்ரசாதத்தஹ சர்வே காமா பவந்தேவ சபதோபிம்பசந்நிதௌ சிந்தாமணிம் ஸ்வபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தே ஹ்யபீஷ்டதம் ஜலஜேஷ்டநிபாகாரம் ஜகதீஷபதாஸ்ரயம் ஜகதீதரவிக்யாதம் ஜகந்நாத குரும் பஜே. ஸ்ரீகுருப்யோ நம. ஹரி ஓம். சூர்தடாயது பஞ்சபேதாத்மக பிரபஞ்சக பஞ்சரூபாத்மகன தெய்வக பஞ்சமுகசக்ராதிகளுக்கிங்கரர் ஸ்ரீஹரிகே பஞ்சவிம்சதி தத்துவ தரதம பஞ்சகிகளனு பெழ்த பாவி விரிஞ்சியனிப ஆனந்த தீர்த்தர நினைவெனும் அனுதினவு. இல்லி பஞ்சபேதாத்மக பிரபஞ்சகே என்று ஐந்து பேதங்களிந்த கூடிதே. பஞ்சபேத ஆத்மக அந்த பஞ்சபேதவே ஸ்வரூபவாகிருத்தக்கூ பிரபஞ்ச அந்த இல்லி ஸ்வல்ப கவனிசபேக்காத விஷய. இப்பரிந்தாரு ஒப்பரிந்தொப்பரிக பேத இது ஒப்பரு இன்னொப்பரல்ல ஒப்பரிந்தொப்பர பேத இது இப்பருக்கு பேத இது. ஆ பேத போது எல்லிருத்த ஆ இப்பரன்ன பிட்டு பேரே எல்லாரும் இருத்த அத்தவா எல்லிருத்த அந்த இவர பேத அவரல்லி அவர பேத இவரல்லி இவரல்லி அந்த இன்னொப்பரிந்த பின்னவாதவர் இவரு அந்த ஆ இன்னொப்பரிந்த பேத இவர ஸ்வரூபதல்ல இருத்த இவரிந்த பேத ஆ வியக்திய ஸ்வரூப. ஐந்து பேதங்கள் ஐந்து பேதங்கள் யாவது யாவது அந்த ஹெடுத்தாரு ஜீவேஸ்வரயோ பேத ஜடேஸ்வரயோ பேத ஜட ஜீவயோ பேத ஜடானாம் பரஸ்பரம் பேத ஜீவானாம் பரஸ்பரம் பேத அதன்ன ஹெடுதரு ஜீவேஸ்வர விதா செய்வ ஜடேஸ்வர விதா ததா ஜடபேதோ மிதச்சைவ ஜடஜீவ விதா ததா மிதச்ச ஜீவபேதோயம் பிரபஞ்சோ பேத பஞ்சகாந்த பிரமாணதல்லி ஏன் ஹெடுத்தாரு ஜீவேஸ்வர விதா செய்வ ஜீவ ஈஸ்வரரிகே பேத ஜீவனிந்த ஈஸ்வர பின்ன ஈஸ்வரனிந்த ஜீவ பின்ன. ஹாகாதரே ஜீவர பேத ஈஸ்வரனல்லிதே ஈஸ்வரன பேத ஜீவனல்லிதே. அந்த ஈஸ்வரன பேத ஜீவனல்லிதே அந்த ஜீவன ஸ்வரூப ஜீவனிந்த பேத பகவந்தனல்லிதே அந்த அது பகவந்தன ஸ்வரூப. ஹாகே ஜடேஸ்வர பிதா ததா ஜடக்கூ மத்து ஈஸ்வரனிகே பேத ஜடதிந்த பேத ஈஸ்வரனல்லிதே ஈஸ்வரனிந்த பேத ஜடதல்லிதே. அந்த ஈஸ்வரனிந்த பேத ஜடத ஸ்வரூப ಜಡದಿಂದ ಭೇದ ಈಶ್ವರನ ಸ್ವರೂಪ. ನಂತರ ಜಡಕ್ಕೂ ಜೀವಕ್ಕೂ ಭೇದ. ಜಡದಿಂದ ಭೇದ ಜೀವ, ಜೀವನಲ್ಲಿದೆ ಅದು ಜೀವನ ಸ್ವರೂಪ. ಜೀವನಿಂದ ಭೇದ ಜಡದಲ್ಲಿದೆ ಅದು ಜಡದ ಸ್ವರೂಪ. ಹಾಗೆ ಜಡಾನಾಂ ಪರಸ್ಪರಂ ಭೇದ, ಒಂದು ಜಡಕ್ಕೂ ಇನ್ನೊಂದು ಜಡಕ್ಕೂ ಭೇದ. ಅಂದರೆ ಆ ಜಡದಿಂದ ಜಡಕ್ಕೆ ಈ ಜಡದ ಭೇದ, ಆ ಜಡದಲ್ಲಿ ಸ್ವರೂಪ, ಆ ಜಡದ ಭೇದ ಈ ಜಡದ ಸ್ವರೂಪ. ಹಾಗೆ ಜೀವಾನಾಂ ಪರಸ್ಪರಂ ಭೇದ, ಜೀವರಿಗೂ ಕೂಡ ಈ ಜೀವನಿಂದ ಭೇದ ಆ ಜೀವನಲ್ಲಿದೆ. ಅಂದರೆ ಆ ಜೀವ ಸ್ವರೂಪವೇ ಈ ಜೀವನ ಭೇದ, ಈ ಜೀವನ ಸ್ವರೂಪವೇ ಆ ಜೀವನ ಭೇದ. ಅಂದರೆ ಈ ಇವನ ಭೇದ ಅವನಲ್ಲಿದೆ ಅಂದರೆ ಅವನಲ್ಲಿದೆ ಅನ್ನೋ ಒಂದು ಪಾತ್ರೆಯಲ್ಲಿ ತಂಬಿಗೆ ಇಟ್ಟಂತೆ, ಹಾಗಲ್ಲ. ಅವನಲ್ಲಿದೆ ಅಂದರೆ ಆ ಭೇದ ಅವನ ಸ್ವರೂಪವಾಗಿದೆ ಅಂತ ಅರ್ಥ. ಹಾಗೆ ಇನ್ನೊಂದು ಕೊನೆ ಭೇದ ಯಾವುದು ವಿಶೇಷವಾಗಿ ಅಂದರೆ ಜೀವೇಶ್ವರ ಭೇದ, ಜಡೇಶ್ವರ ಭೇದ, ಜಡಜೀವರ ಭೇದ, ಜಡಜಡಗಳ ಭೇದ, ಜೀವರ ಪರಸ್ಪರ ಭೇದ, ಐದು ಭೇದಗಳಾಯಿತು. ಎಲ್ಲಾ ಕಡೆ ಕೂಡ ಭೇದ ಎಂಬುದು ಆಯಾ ವ್ಯಕ್ತಿ ಅಥವಾ ಜಡ ಅದರ ಸ್ವರೂಪವಾಗಿದೆ. ಅದನ್ನೇ ಹೇಳುದು ಪಂಚ ಭೇದ ಆತ್ಮಕ ಅಂದ್ರು. ಒಟ್ಟಾರೆ ಐದು ಭೇದಗಳೆಲ್ಲಿವೆ ಅವ ಆಯಾ ಸ್ವರೂಪದಲ್ಲಿ ನಿಂತಿದೆ. ಆ ಸ್ವರೂಪಕ್ಕಿಂತ ಬೇರಲ್ಲ ಆ ಭೇದ. ಅಂಥ ಪ್ರಪಂಚಕ್ಕೆ ಪಂಚ ಭೇದಗಳನ್ನೇ ಸ್ವರೂಪವಾಗಿ ಆತ್ಮ ಅಂದ್ರೆ ಸ್ವರೂಪವಾಗಿ ಹೊಂದಿರತಕ್ಕಂಥ ಪ್ರಪಂಚ. ಅದಕ್ಕೆ ಜಗತ್ತಿಗೆ ಪ್ರಪಂಚ ಅಂತ ಯಾಕೆ ಬಂತು ಅಂದ್ರೆ ಪ್ರಕೃಷ್ಟವಾದ ಪಂಚವನ್ನ ಹೊಂದಿದ್ದರಿಂದ. ಪಂಚ ಅಂದರೆ ವಿಶೇಷವಾದ ಭೇದಗಳು, ಐದು ಭೇದಗಳನ್ನು ಹೊಂದಿದ್ದರಿಂದ ಈ ಜಗತ್ತಿಗೆ ಪ್ರಪಂಚ ಅಂತ ಹೆಸರು. ಪಂಚ ಭೇದಾತ್ಮಕ ಆದ್ದರಿಂದಲೇ ಇದು ಪ್ರಪಂಚ. ಅಂತಹ ಪ್ರಪಂಚಕ್ಕೆ ಪಂಚ ರೂಪಾತ್ಮಕನೇ ದೈವಕ ಅಂದ್ರು. ಯಾರು ಅಂದ್ರೆ ಹೇಳ್ತಾರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣಾದಿ ಪಂಚರೂಪಾತ್ಮಕ ನೃಸಿಂಹ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣಾದಿ ಐದು ರೂಪಗಳಿಂದ ಕೂಡಿದ ನರಸಿಂಹನೇ ವಿಶೇಷವಾಗಿ ಈ ದೈವಕ ಅಂದ್ರು. ದೈವ ಅಂದ್ರೆ ಏನು ಅಂದ್ರೆ ದೈವಕ ಅಂದ್ರೆ ದೈವಮೇವ ದೈವಕ ಸ್ವಾರ್ಥೇ ಕಪ್ರತ್ಯಯ ಅಂದ್ರು. ಅಂದ್ರೆ ಏನಪ್ಪ ನಮಗೆ ಅರ್ಥ ಆಗಿಲ್ಲ ಅಂದ್ರೆ ಸಯೇವ ದೈವಂ ಇತಿ ಯೋ ಅವದತ್ ಅಬ್ರವೀತ್ ಹೇಳ್ತಾ ಇದ್ದಾರೆ. ದೈವಕ ಅಂದ್ರೆ ಅವನೇ ದೇವ ಅಂತ ಅರ್ಥ. ಸಯೇವ ದೈವಂ ಭಗವಂತನೇ, ಶ್ರೀಹರಿಯೇ ದೈವ, ಅದಕ್ಕೆ ದೈವಕ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಪಂಚ ರೂಪಾತ್ಮಕನೇ ದೈವಕ, ಈತನ ಬಿಟ್ಟರೆ ಬೇರೆ ಗತಿ ಇಲ್ಲ, ಈ ರೀತಿಯಾಗೇ ಇದೆ ಎಂಬುದನ್ನ ಯಾರು ಹೇಳಿದರೋ ಅಂಥ ಅವರ ನೆನವಿನ ನಂದಿನಗು. ಅಷ್ಟೇ ಅಲ್ಲ, ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಪಂಚಮುಖ ಅಂದ್ರೆ ರುದ್ರದೇವರು, ಶಕ್ರ ರುದ್ರ ಅಂದ್ರೆ ಇಂದ್ರದೇವರು ಮೊದಲಾದ ಎಲ್ಲರೂ ಕೂಡ ಕಿಂಕರರು ಶ್ರೀಹರಿಗೆ ಅಂದರು. ಇಲ್ಲಿ ಪಂಚಮುಖ ಅಂತ ಹೇಳಿದಾಗ ರುದ್ರದೇವರನ್ನು ತಗೋಬೇಕು, ಬ್ರಹ್ಮದೇವರನ್ನು ಯಾಕೆ ಹೇಳಿಲ್ಲ? ಶ್ರೀಹರಿ ಕಿಂಕರರು ರುದ್ರಾದಿಗಳು ಮಾತ್ರನ, ಬ್ರಹ್ಮದೇವರಲ್ವಾ, ಮತ್ತೆ ಬ್ರಹ್ಮದೇವರನ್ನ ಯಾಕೆ ತಗೊಂಡಿಲ್ಲ ಇಲ್ಲಿ ಅಂದರೆ ಹೇಳ್ತಾರೆ ಪಂಚಮುಖ ಶಬ್ದದಿಂದ ಬ್ರಹ್ಮದೇವರನ್ನೂ ತಗೊಂಡ್ರು ರುದ್ರದೇವರನ್ನೂ ತಗೊಳ್ತಾರೆ. ಯಾಕೆ ಅಂತ ಹೇಳಿದರೆ ಮೊದಲು ಬ್ರಹ್ಮದೇವರಿಗಿದ್ದದ್ದು ಐದು ಮುಖ, ಅದನ್ನ ಒಂದು ಮುಖವನ್ನ ಒಂದು ತಲೆಯನ್ನ ತೆಗೆದಕ್ಕೆ ನಾಲ್ಕು ತಲೆ ಇದೆ ಅಂತ ಅರ್ಥ. ಇಲ್ಲಿ ರಹಸ್ಯ ಏನಪ್ಪ ಅಂದ್ರೆ ಬ್ರಹ್ಮದೇವರಿಗೆ ಐದು ತಲೆ ಇದ್ದು ಅದರಲ್ಲಿ ಒಂದನ್ನ ತೆಗೆದರು ಅಂತ ಹೇಳಿದರೆ ಅದೇನದು ಒಳಗಿನ ಗೂಢಾರ್ಥ ಏನಾದ್ರೂ ಇದೆಯಾ? ಅಂದ್ರೆ ಆ ತಲೆ ತೆಗೆಯೋದು ಅಂದ್ರೆ ಏನೂ ಅಲ್ಲ, ಮೇಲ್ನೋಟದ ಆ ತಲೆ ನಾಲ್ಕು ವೇದಗಳನ್ನ ಅದ್ಭುತವಾಗಿ ನಾಲ್ಕು ಮುಖಗಳು ಹೇಳ್ತಾ ಇದ್ದರೆ ಆ ವೇದಾರ್ಥಗಳ ರಹಸ್ಯಗಳನ್ನು ಹೇಳತಕ್ಕಂಥ ಮುಖ ಇನ್ನೊಂದು, ಅದು ಬ್ರಹ್ಮದೇವರದ್ದು ಐದನೇ ಮುಖ. ಆ ಐದನೇ ಮುಖ ಎಲ್ಲರಿಗೂ ಗೋಚರ ಆಗಬಾರದು ಎಂಬ ಉದ್ದೇಶದಿಂದ ಐದನೇ ಮುಖವನ್ನು ತಿರೋಧಾನ ಮಾಡಿದರು ಎಂಬ ದೃಷ್ಟಿಯಲ್ಲಿ ಅದನ್ನು ರುದ್ರದೇವರು ಅಂದರೆ ರುದ್ರಾಂತರ್ಗತನಾಗಿರತಕ್ಕಂಥ ನರಸಿಂಹ ಬಾಣ ಹೂಡಿ ಅದನ್ನು ಕತ್ತರಿಸಿದರು, ಅದು ರುದ್ರದೇವರ ಕೈಗೆ ಅಂಟಿಕೊಳ್ತು, ಈ ಕಥೆಗಳೆಲ್ಲ ಇದ್ದೇ ಇದೆ. ಆದರೆ ಅಲ್ಲಿ ಪ್ರಧಾನವಾದ ಏನಪ್ಪ ಅಂದ್ರೆ, ಬ್ರಹ್ಮದೇವರಿಗೆ ಆ ತಲೆ ಕತ್ತರಿಸಿದ್ರು ಅಂದ್ರೆ ಹೋಯಿತೇನು ಅಂದ್ರೆ ಅದು ಅದೃಶ್ಯವಾಗಿದೆ ಅಂತ ಅರ್ಥ ಅಷ್ಟೇ ಹೊರತು, ಮೇಲ್ನೋಟದ ಈ ಭೌತ ಪ್ರಾಕೃತವಾಗಿರತಕ್ಕಂತಹ ತಲೆ ಹೋದರೂ ಅವರ ಐದು ಮುಖ ವಿಶೇಷವಾಗಿರತಕ್ಕಂಥದ್ದೇ. ಅದು ನಾಲ್ಕು ವೇದಗಳ ರಹಸ್ಯಗಳನ್ನು ಹೇಳತಕ್ಕಂತಹ ಮುಖ. ಆದ್ದರಿಂದ ಅವರಿಗೆ ಪಂಚಮುಖತ್ವ ಅಂಬುದು ಯಾವಾಗ್ಲೂ ಇದ್ದೇ ಇದೆ. ಹಾಗೆ ರುದ್ರದೇವರಿಗೂ ದೇಹ ಪಂಚಮುಖ ರುದ್ರ ಅಂತ ರುದ್ರದೇವರಿಗೂ ಇದೆ. ಅದರಿಂದ ಈ ಪಂಚಮುಖ ಎಂಬ ಶಬ್ದದಿಂದಲೇನೆ ಬ್ರಹ್ಮದೇವರನ್ನು ಸ್ವೀಕಾರ ಮಾಡಿದ್ದಾರೆ, ಹಾಗೆ ರುದ್ರದೇವರನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವ ಅಂದ್ರು. ಅಲ್ಲ, ಇಪ್ಪತ್ತೈದು ತತ್ವಗಳು ಹೇಗೆ? ಇಪ್ಪತ್ತು ನಾಲ್ಕೇ ಅಲ್ವಾ ಅಂದ್ರೆ ಹೇಳ್ತಾ ಇದ್ದಾರೆ. ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಅದ ಮೇಲೆ ಬುದ್ಧಿತತ್ವ, ಮನಸ್ತತ್ವ ಅಂತ. ಈ ಮನಸ್ತತ್ವ ಅಂತ ಏನು ಬರುತ್ತೆ ಅದರಲ್ಲಿ ಬುದ್ಧಿ ಮನಸ್ಸು ಅಂತ ಎರಡು ಬೇರಾದಾಗ ಅವಾಗ ಐದಾಯ್ತು. ಇಲ್ಲಿ ನಿನ್ನ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರ ಇಪ್ಪತ್ತು. ಆ ಇಪ್ಪತ್ತಲ್ಲದೆ ಅವ್ಯಕ್ತ, ಮಹತ್ತತ್ವ, ಅಹಂಕಾರ ತತ್ವ ಮೂರು, ಇಪ್ಪತ್ತು ಮೂರು. ಹಾಗಲ್ಲದೆ ಮನಸ್ಸು ಬುದ್ಧಿ ಒಂದು ಅಂತ ಮಾಡಿಕೊಂಡ್ರೆ ಇಪ್ಪತ್ತು ನಾಲ್ಕು ತತ್ವ, ಮನಸ್ಸು ಬುದ್ಧಿ ಬೇರು ಬೇರು ಅಂತ ಮಾಡಿದರೆ ಅದು ಇಪ್ಪತ್ತೈದು ತತ್ವಗಳಾಗುತ್ತೆ. ಆ ವಿವಕ್ಷೆಯಿಂದ ಪಂಚವಿಂಶತಿ ತತ್ವ. ತರತಮ ಪಂಚಕಿಗಳನ್ನು ಪೇಳ ಅಂದ್ರೆ ಈ ಇಪ್ಪತ್ತೈದು ತತ್ವಗಳು, ಆ ತತ್ವಾಭಿಮಾನಿ ದೇವತೆಗಳ ಮಧ್ಯ ತಾರತಮ್ಯದ ಪಂಚಿಕೆ ಎಂದ ಪಚಿ ಹೇಳ್ತಾ ಇದ್ದಾರೆ. ಪಚಿ ವಿಸ್ತಾರ ಎಂಬ ಧಾತಿಯಿಂದ ತಾರತಮ್ಯ ಅದರ ವಿಸ್ತಾರವನ್ನ ಚೆನ್ನಾಗಿ ಹೇಳಿದಂಥ ಭಾವಿ ವಿರಿಂಚಿ ಅನಿಪ, ಭಾವಿ ಚತುರ್ಮುಖರು ಅಂತ ಕರೆಸಿಕೊಂಡಿರತಕ್ಕಂಥ ಆನಂದ ತೀರ್ಥರ ನೀವೇನು ಅನುದಿನವು ಆನಂದ ತೀರ್ಥರು, ಆನಂದಕರವಾಗಿರತಕ್ಕಂಥ ತೀರ್ಥ ಅಂದ್ರೆ ಶಾಸ್ತ್ರ. ಆ ಶಾಸ್ತ್ರವನ್ನ ಕೊಟ್ಟಿರತಕ್ಕಂಥವರು ವಿಶೇಷವಾಗಿ ಮಧ್ವರಾಯರು. ಅಂಥ ಮಧ್ವರಾಯರನ್ನ ಅನುದಿನವು ನೆನೆವೆ ಅಂದ್ರೆ ಮಧ್ವರಾಯರನ್ನ ಸ್ಮರಣೆ ಮಾಡಿದವನ ಬದುಕಿಯಾಕೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆನಂದ ತೀರ್ಥರನ್ನು ನೆನೆವನ ಅನುದಿನವು. ಇವರು ಒಂದು ವೇಳೆ ತೋರಿಕೊಡದಿದ್ದರೆ, ಮಿಕ್ಕ ಮತಗಳ ಪ್ರಕಾರ ನಾವು ಹೋಗಿದ್ರೆ ಎಲ್ಲ ಒಂದೇ ಅಂತ ತಿಳ್ಕೊಂಡು ತಮಸ್ಸಿಗೆ ಹೋಗುವ ಸಾಧನೆ ಆಗ್ತಿತ್ತು. ಅದನ್ನು ಪರಿಹಾರ ಮಾಡಿ ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿರತಕ್ಕಂಥ ಮುಖ್ಯ ಪ್ರಾಣದೇವರ ಅವತಾರಭೂತರಾಗಿರತಕ್ಕಂಥ ಮಧ್ವರಾಯರಿಗೆ ನಮೋ ನಮಃ ಅಂತ ತಿಳಿಸಿಕೊಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ಧೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನಸೋತ್ತಂಸ ಕಾಮರ ಕೈಲಾಸ ಮಂದಿರ ಸೋಮ ಸೂರ್ಯಾನರ ವಿಲೋಚನ ಕಾಮಿತಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ಇಲ್ಲಿ ಹೇಳ್ತಾರೆ ವಾಮದೇವ. ವಾಮದೇವ ಅಂದ್ರೆ ಸುಂದರ, ವಾಮ ಅಂದ್ರೆ ಸುಂದರ, ಸುಂದರನಾದ ದೇವ. ರುದ್ರದೇವರು ಬಹಳ ಸುಂದರ ಅಂತ ನೋಡ್ಲಿಕ್ಕೆ ಬಹಳ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅಂದ್ರೆ ಈ ಸಬ್ಜೆಕ್ಟ್ ಎಲ್ಲ ನಮಗೆ ಗೊತ್ತಿಲ್ಲ. ನಾವೆಂದು ಯಾರನ್ನ ನೋಡಿದವರಲ್ಲ, ಅವರು ಇದ್ದಾರೆ ಎಂಬುದೇ ಡೌಟ್ ನಮಗೆ. ದೇವತೆಗಳು ಇದ್ದಾರ ಇಲ್ಲ ಅಂತ ಕ್ವಶನ್ ಮಾರ್ಕ್ ಹಾಕೊಂಡವರಿಗೆ ನಮಗೆ ಅವರ ಸೌಂದರ್ಯನ ಗೊತ್ತಾಗಬೇಕು. ನೋಡಿದಂತ ದಾಸರಾಯರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ವಾಮದೇವ ವಾಮಃ ಸುಂದರಃ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ವಾಮ ದೇವ ಅಂತ ಯಾಕೆ ಹೇಳುದು? ವಾಮ ಅಂದ್ರೆ ಸುಂದರ, ದೇವ ಅಂದ್ರೆ ಕ್ರೀಡಾ ಆದಿಗುಣ ವಿಶಿಷ್ಟ ಅಂತ ಹೇಳಿದ್ರು. ಅಂದ್ರೆ ಅದ್ಭುತವಾಗಿ ಪ್ರಕಾಶಮಾನರಾಗಿ ತೋರತಕ್ಕಂಥವ್ರು, ಅನೇಕವಾಗಿ ಅನೇಕ ಗುಣಗಳಿಂದ ಕೂಡಿರತಕ್ಕಂಥವ್ರು. ಇಲ್ಲಿ ಕ್ರೀಡಾದಿ ಗುಣ ವಿಶಿಷ್ಟ ಅಂದ್ರೆ ಕ್ರೀಡಾ ಅಂತ ಹೇಳಿದ ಅರ್ಥ, ಹೇಗೆ ಎಲ್ಲರ ಬಿಂಬನಾಗಿರ್ತಕ್ಕಂಥ ಭಗವಂತ ಕಾರ್ಯಗಳು ಮಾಡುವಾಗ ಎಲ್ಲರಿಗೂ ಉಪಕಾರಕ್ಕಾಗಿ ಮಾಡುತ್ತಾನೆ ಅಷ್ಟೇ ಹೊರತು ತನಗದರಿಂದ ಉಪಕಾರ ಇಲ್ಲವೋ, ಹಾಗೆ ಆ ಬಿಂಬನಿಗೆ ಪ್ರತಿಬಿಂಬರಾಗಿರತಕ್ಕಂಥ ಇವರೆಲ್ಲರೂ ಕೂಡ ಅಂದರೆ ರುದ್ರದೇವರು ಏನಾಗಿದ್ದಾರೆ ಅಂದರೆ ಅವರು ಕೂಡ ಭಗವಂತನ ದರ್ಶನದಿಂದ, ಭಗವಂತನ ಸಾಕ್ಷಾತ್ಕಾರದಿಂದ, ಭಗವಂತನ ನಂಟಿನಿಂದ ಎಲ್ಲ ಇಷ್ಟಾರ್ಥ ಸಿದ್ಧಿ ಆಗಿಬಿಟ್ಟದೆ ಅವರಿಗೆ, ಅವರಿಗಿನ್ನೇನು ಆಗಬೇಕಾಗಿಲ್ಲ. ಆದರೆ ಅವರು ಈ ಜಗತ್ತಿನ ಕಾರ್ಯ, ಎಲ್ಲರ ಮನಸ್ಸಲ್ಲಿ ನಿಂತು ಮನೋವ್ಯಾಪಾರಗಳನ್ನು ಮಾಡಿಸೋದು ಇದೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಕೇವಲ ಭಗವತ್ ಪ್ರೀತ್ಯರ್ಥ ಮಾಡ್ತಾರೆ, ಅವರಿಗೆ ಅದರಿಂದ ಆಗೋದೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರು ಕ್ರೀಡಾ ಅದು ಗುಣ ವಿಶಿಷ್ಟರು ಅಂದ್ರೆ ಈ ಜಗತ್ತು, ಈ ಜಗತ್ತಿನಲ್ಲಿ ರುದ್ರದೇವರು ಮಾಡಿಸುವ ವ್ಯಾಪಾರ ಅವರಿಗೆ ಆಟದಂತೆ. ಆಟ ಅಂತ ಹೇಳಿದರೆ ಭಗವಂತನ ಪೂಜಾ ಅಂತ ಮಾಡ್ತಾರಷ್ಟೇ ಹೊರತು ಸ್ವಾರ್ಥಕ್ಕಾಗಿ ಅವರು ಮಾಡೋದಿಲ್ಲ. ಆದ್ದರಿಂದ ವಾಮ ದೇವ ಅಂತ ಕರೆದರು. ಇನ್ನ ವಿರಿಂಚಿತನಯ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಬ್ರಹ್ಮದೇವರ ಮಕ್ಕಳು ಅಲ್ಲ. ವಿರಿಂಚಿತನಯ ಹೇಗಾದರು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮಹತ್ತತ್ವದಿಂದ ಹುಟ್ಟಿ ಬಂದದ್ದೇ ಅಹಂಕಾರ ತತ್ವ. ಅದರಿಂದ ಅಷ್ಟೇ ಅಲ್ಲ, ಬ್ರಹ್ಮದೇವರ ಹುಬ್ಬಿನಿಂದ ಹುಟ್ಟು ಬಂದವರೇ ರುದ್ರದೇವರು. ಅದರಿಂದ ಬಿರಿಂಚಿ ತನಗ ಬ್ರಹ್ಮದೇವರಿಗೆ ಮಕ್ಕಳಾಗಿರತಕ್ಕಂಥ ಉಮಾಮನೋಹರ. ಉಮಾಮನೋಹರ ಅಂದರು ಇವರು ಉಮಾದೇವಿಗೆ ಮನೋಹರ ಅಂದರು. ಅಲ್ಲಿ ಉಮಾಮನೋಹರ ಒಂದು ಶಬ್ದದಲ್ಲಿ ತುಂಬಾ ಅರ್ಥ ಕೊಡ್ತಾ ಇದ್ದಾರೆ. ಆಕೆಗೆ ಉಮಾ ಅಂತ ಯಾಕೆ ಹೆಸರು ಸತೀದೇವಿಗೆ ಅಂದರೆ ಹೇಳ್ತಾರೆ, ಆಕೆ ತನ್ನ ಅಕ್ಕ ತಂಗಿಯರು, ಮೂರು ಜನ ಅಕ್ಕ ತಂಗಿಯರು ಪರ್ವತರಾಜನ ಮಕ್ಕಳ ಮಗಳಾಕೆ. ಆಕೆಗೆ ಅಕ್ಕ ತಂಗಿಯರು ಇಬ್ಬರಿದ್ದಾರೆ, ಒಬ್ಬ ಆಕೆ ಹೆಸರು ಏಕಪರ್ಣ, ಇನ್ನೊಬ್ಬ ಆಕೆ ಹೆಸರು ಏಕಪಾಟಲ, ಈಕೆ ಹೆಸರು ಅಪರ್ಣ ಅಂತ. ಅಂದ್ರೆ ಹೆಸರಿಗೆ ತಕ್ಕಂತೆ ಅವರು ಹುಟ್ಟಿದ ಕೂಡಲೇ ಅದ್ಭುತವಾಗಿರತಕ್ಕಂತಹ ಭಗವಂತನ ಕುರಿತ ತಪಸ್ಸನ್ನು ಮಾಡುತ್ತಾ ಏಕಪರ್ಣ ಅಂದಾಕೆ ದಿನಕ್ಕೆ ಒಂದು ಎಲೆ ಮಾತ್ರ ಆಹಾರವಾಗಿ ಸ್ವೀಕಾರ ಮಾಡುತ್ತಾ ತಾನು ತಪಸ್ಸನ್ನು ಮಾಡಿದ್ದು. ಇನ್ನೊಬ್ಬ ಆಕೆ ಒಂದು ಪಾಟಲಿ ಪುಷ್ಪವನ್ನು ಮಾತ್ರ ಸ್ವೀಕಾರ ಮಾಡಿ ಆ ರೀತಿಯಾಗಿ ತಪಸ್ಸನ್ನು ಮಾಡಿದ್ರು. ಈಕೆ ಏನನ್ನೂ ಸ್ವೀಕಾರ ಮಾಡಲಿಲ್ಲ, ಅದಕ್ಕೆ ಅಪರ್ಣ ಅಂತ ಬಂತು. ಅದಕ್ಕೆ ತಾಯಿಗೆ ದುಃಖ ಆಗಿ, ಅಮ್ಮ ನೀನು ಈ ರೀತಿಯಾಗಿ ಉಪವಾಸ ಮಾಡಬೇಡ, ಮಾ ಉ ಅಂದ್ರು. ಅದಕ್ಕೆ ಉಮಾ ಅಂತ ಆಕೆ ಹೆಸರಾಯಿತು. ಅಂದ್ರೆ ಅದ್ಭುತವಾದ ವೈರಾಗ್ಯದಿಂದ ಸತತ ತಪಸ್ಸು ಮಾಡತಕ್ಕಂಥ ಪಾರ್ವತೀದೇವಿಗೆ ಆ ಮನಸ್ಸು ಯಾವುದರಲ್ಲೂ ಚಾಂಚಲ್ಯ ಬರೋದೇ ಇಲ್ಲ. ಪ್ರಶಾಂತಳಾಗಿರತಕ್ಕಂಥ ತಾಯಿ ಆಕೆ ಮನಸ್ಸನ್ನೇ ಹರಣೆ ಮಾಡಿದರಂತೆ ರುದ್ರದೇವರು. ಅಂದರೆ ಅದೆಂಥ ಅವರ ವ್ಯಕ್ತಿತ್ವ, ಅವರ ಸೌಂದರ್ಯ ಹೇಗಿರಬೇಕು, ಎಲ್ಲ ಬೇಡಾಂತ ಕೂತಿರತಕ್ಕಂಥ ಮಹಾ ವೈರಾಗ್ಯಶಾಲಿಯಾಗಿರತಕ್ಕಂಥ ತಾಯಿ ಏನಿದ್ದಾಳೆ ಪಾರ್ವತಿ ದೇವಿ, ಆಕೆಯ ಮನಸ್ಸನ್ನು ಕೂಡ ಸೆಳೆದಂಥವರು ಅಂದ್ರೆ ಇವರು ಇಂಥ ಗುಣವಿಶಿಷ್ಟರಾಗಿರಬೇಕು, ಮಹಾನುಭಾವರಾಗಿರಬೇಕು. ಅದಕ್ಕೆ ಹೇಳ್ತಾರಪ್ಪ ಉಮಾಮನೋಹರ ಅಂದರೆ ಉಮಾದೇವಿಯ ಮನಸ್ಸನ್ನೇ ಹರಣೆ ಮಾಡಿದಂಥ ರುದ್ರದೇವರೇ. ಜುಜುಬಿ, ನಮ್ಮ ಮನಸ್ಸನ್ನು ಹರಣೆ ಮಾಡುವುದರಲ್ಲಿ ನಿಮಗೆ ಏನು ಆಶ್ಚರ್ಯವಯ್ಯ? ಆದ್ದರಿಂದ ನಮ್ಮ ಮನಸ್ಸನ್ನು ಹರಣೆ ಮಾಡಿಬಿಡಿ. ಹೇಗೆ ಹರಣ ಮಾಡಿ ಭಗವಂತನ ಪಾದದಲ್ಲಿಡಿ ಅಂತ ತೋರಬೇಕಾಗಿ ಉಮಾಮನೋಹರ ಉಗ್ರ ಅಂದ್ರು. ಏನು ಉಗ್ರ ಅಂದ್ರೆ ಮೃತ್ಯುಂ ಸಂಸಾರಂ ಗ್ರಸತಿ ಇತಿ ಉಗ್ರ. ಮೃತ್ಯು ಅಂದ್ರೆ ಸಂಸಾರ. ಇಂದು ಮೃತ್ಯು ಅಂದ್ರೆ ಸಂಸಾರ ಅಂದ್ರೆ ಸಾವೇನು ಅಂದ್ರೆ ಅಲ್ಲ ಅಂತಾರೆ. ಒಂದು ರೀತಿ ಸಾವು ಹೌದು, ಆದರೆ ಭಗವಂತನ ಮರೆವು, ಸಂಸಾರ ಕೊಡುವುದೇ ದೇವರ ಮರೆವು, ಅದೇ ದೊಡ್ಡ ಸಾವು. ಸನಸ್ಸುಜಾತಿಯದಲ್ಲಿ ಸನಸ್ಸುಜಾತರು ಧೃತರಾಷ್ಟ್ರನಿಗೆ ಹೇಳತಕ್ಕಂಥ ಮಾತೇ ಇದು. ಅಪ್ಪ ಸಾವು ಅಂದರೆ ದೇಹ ಬಿಡುವುದು ಮಾತ್ರ ಅಲ್ಲ, ಭಗವಂತನ ಮರೆತಿರುವುದೇ ದೊಡ್ಡ ಸಾವು. ಅದರಿಂದ ಆ ಸಾವನ್ನು ಕೊಡುವುದೇ ಸಂಸಾರ. ಅದರಿಂದ ಓಂ ಅಂದರೆ ಈ ಸಂಸಾರವನ್ನು ಅಂದರೆ ಮೃತ್ಯುವನ್ನು, ದೇವರ ಮರೆವನ್ನು ಗ್ರಸತಿ ನಾಶ ಮಾಡುತ್ತಾರೆ. ಅದರಿಂದ ಇವರಿಗೆ ಉಗ್ರ ಅಂತ ಹೆಸರು. ಭೀಕರವಾದಂಥ ಭಗವಂತನ ಮರೆವು ಕೊಟ್ಟು ಭಗವಂತನಿಗೆ ದೂರ ಮಾಡಿ ನಮ್ಮನ್ನ ಹಾಳು ಮಾಡತಕ್ಕಂಥದ್ದೇ ಈ ಸಂಸಾರ, ಅದನ್ನ ನಾಶ ಮಾಡತಕ್ಕಂಥವರು. ಅದರಿಂದ ಇವರಿಗೆ ಉಗ್ರ ಅಂತ ಹೆಸರು. ಇವರ ಅಂತರ್ಯಾಮಿ ನಾರಸಿಂಹನಿಗೆ ಉಗ್ರ ಅಂತ ಹೆಸರು. ಉಗ್ರ ಧೂರ್ಜಟಿ. ಧೂರ್ಜಟಿ ಅಂದ್ರೆ ಧೂಮ ವರ್ಣ ಜಶ ಜಟಾ ವಿಶಿಷ್ಟ ಅಂದ್ರು. ಧೂಹು ಧೂಮಃ ಅಂದ್ರು ಅಂದರೆ ಆಕಾಶ. ಆಕಾಶಕ್ಕೆ ಸಮಾನವಾದಂಥ, ಅದರ ಬಣ್ಣಕ್ಕೆ ಸಮಾನವಾದಂಥ ಜಟೆಗಳು ಇವರಿಗಿದೆ. ಅದರಿಂದ ಇವರಿಗೆ ಧೂರ್ಜಟಿ ಅಂದರು. ಇವರಿಗೆ ಗಗನಕೇಶ ಅಂತಲೂ ಹೆಸರು. ಏನಪ್ಪ ಗಗನಕೇಶ ಅಂದ್ರೆ ಭಗವಂತನ ಪಾದೋದಕ ಗಂಗಾ ಮೇಲಿಂದ ಬರ್ತಾ ಇದ್ರೆ ಧಾರಣೆ ಮಾಡಬೇಕು ಅಂತ ಭಗೀರಥ ಪ್ರಾರ್ಥನೆ ಮಾಡಿದಾಗ ಭಗೀರಥನ ಪ್ರಾರ್ಥನೆಗೆ ಹೋಗೊಟ್ಟು ತಾವು ಆಕಾಶದಷ್ಟು ಬೆಳೆದು ನಿಂತು ಆ ಗಂಗಾದೇವಿಯನ್ನ ತಮ್ಮ ಜಟಗಳಲ್ಲಿ ಧಾರಣೆ ಮಾಡಿದ್ರಂತೆ. ಗಂಗಾದೇವಿ ಜಟಗಳಲ್ಲಿ ಬೀಳುವಾಗ ಬದಿಯಲ್ಲಿ ಚೂರು ಸಿಡಿದು ಕಳಗೆ ಬಿದ್ದರೆ ಅಪರಾಧ ಆದೀತು ಅಂತ ದೇವರ ಪಾದೋದಕವನ್ನ ಚೂರು ಕಳಗ ಬೀಳದೇ ಇರಬೇಕು ಅಂತ ತಮ್ಮ ಜಟಗಳನ್ನ ಇಡೀ ಆಕಾಶದೆಲ್ಲ ಹರಡಿಬಿಟ್ರಂತೆ. ಅದು ಹೇಗಿತ್ತಪ್ಪ ಅವರ ಕೂದಲು ಅಂದ್ರೆ ಆಕಾಶದ ಬಣ್ಣದಲ್ಲೇ ಇತ್ತು. ಒಟ್ಟಾರೆ ಅವರ ಕೂದಲು ಬೇರೆ ಆಕಾಶ ಬೇರೆ ಅನಿಸಲೇ ಇಲ್ಲ. ಅಂಥ ಅದ್ಭುತವಾಗಿರತಕ್ಕಂಥ ಕೂದಲು ಇರತಕ್ಕಂಥವ್ರು ಅಂದ್ರೆ ಧೂರ್ಜಟಿ ಎಂದರು. ಧೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸಾಮಜೋ ಗಜ ಅಂತ ಹೇಳ್ತಾ ಇದ್ದಾರೆ. ಸಾಮಜ ಅಂದ್ರೆ ಆನೆ, ಆನೆಯ ಅಜಿನ ಅಂದ್ರೆ ಚರ್ಮ, ಅದೇ ವಸನಂ ಅಂದ್ರೆ ವಸ್ತ್ರ. ಅಂದ್ರೆ ಆನೆಯ ಚರ್ಮವನ್ನೇ ವಸ್ತ್ರವಾಗಿ ಉಟ್ಟುಕೊಂಡವರು. ಸಾಮಜಾಜಿನ ವಸನ ಭೂಷಣ, ಅಲ್ಲಿ ಆನೆಯ ಚರ್ಮವನ್ನೇ ಉಟ್ಟವರು ಅಂದ್ರೆ ಅವನವ ಭಕ್ತ ರುದ್ರದೇವರ ಪ್ರಾರ್ಥನೆ ಮಾಡುತ್ತಾನೆ, ನನ್ನ ಚರ್ಮ ಸದಾ ನಿಮ್ಮ ಮೈಮೇಲಿರಬೇಕು ಅಂತ. ಅಂದರೆ ಆನೆ ಚರ್ಮ ಹುಟ್ಟಿದ್ದಾರೆ ಅವರು ಅಂದ್ರೆ ಮಿಕ್ಕದು ಬಿಟ್ಟಿದ್ದಾರೆ ಅಂತ ಅರ್ಥ. ಅಂದರೆ ಏನು ಪ್ರಕೃತಿಗೆ ಸಂಬಂಧಪಟ್ಟಂತಹ ಏನೇನು ಆಸೆಗಳಿವೆ ಅವರನ್ನ ಮುಟ್ಟಲಿಕ್ಕೂ ಸಾಧ್ಯ ಇಲ್ಲ, ಅಂತಹ ರೀತಿಯಲ್ಲಿ ಶುದ್ಧರಾಗಿದ್ದಾರೆ. ಅದರಿಂದ ಇವರನ್ನ ಸಾಮಜಾಜಿನ ವಸನ ಭೂಷಣ ಸುಮನಸೋತ್ತಂಸ. ಇವರು ಸುಮನಸರು ಅಂದ್ರೆ ದೇವತೆಗಳು, ಅವರಲ್ಲಿ ಉತ್ತಮರು ಅಂದ್ರೆ ಅಧಮ ದೇವತೆಗಳ ಅಪೇಕ್ಷೆಯ ಇವರು ಬಹಳ ಶ್ರೇಷ್ಠರವರು ಅಂತ ಹೇಳ್ತಾ ಇದ್ದಾರೆ. ಕಾಮಹರ ಮನ್ಮಥರನ್ನ ನಾಶ ಮಾಡತಕ್ಕಂಥವ್ರು. ಇಲ್ಲಿ ಮನ್ಮಥಧ್ವಂಸಿ ಅಂತ ಹೇಳಿದರೆ ಮನ್ಮಥನನ್ನ ಶರೀರದಿಂದ ಧ್ವಂಸ ಮಾಡತಕ್ಕಂಥವ್ರು, ಶರೀರವನ್ನು ಸುಟ್ಟು ಹಾಕಿದವರು. ಇನ್ನೊಂದು ಕಾಮಹರ ಅಂದ್ರೆ ಈ ನೀಚವಾದ ಕಾಮಕ್ಕೆ ಅಭಿಮಾನಿ ಯಾರು ಅಂದ್ರೆ ಕಾರಣೇನು, ಅವನ್ನ ಧ್ವಂಸ ಮಾಡತಕ್ಕಂಥವರು ನೃಸಿಂಹನ ಅನುಗ್ರಹದಿಂದ ಅಂತ. ಯದ್ಯಪಿ ಕಾರಣವೇನ ಸಂಹಾರ ಮಾಡಿದ್ದು, ಕಾರಣವೇನು ನಿಗ್ರಹ ಮಾಡಿದ್ದು ಭಗವಂತ ಶ್ರೀಹರಿ, ಆದರೆ ಆತನ ಕರುಣೆಯಿಂದ ಮನಸ್ಸನ್ನ ಕೆಡಕುವಂಥ ಈ ದುಷ್ಟ ಕಾಮನೆಗಳೇನಿವೆ ಅದರನ್ನು ಹುಟ್ಟಿಸುವವನೇ ಕಾರಣೇನಿ, ಅವನ ಧ್ವಂಸ ಮಾಡತಕ್ಕಂಥವರು ಕಾಮಹರ. ಕೈಲಾಸ ಮಂದಿರ, ಕೈಲಾಸವೇ ನಿಲಯವಾಗಿ ಇರತಕ್ಕಂಥವರು. ನಂತರ ಸೋಮಸೂರ್ಯ ನಡವಿಲೋಚನ, ಸೋಮ ಅಂದ್ರೆ ಚಂದ್ರ, ಸೂರ್ಯ ಅಂದ್ರೆ ಕೊತ್ತು, ಅನಲ ಅಂದ್ರೆ ಅಗ್ನಿ, ಇವೇ ಇವರೇ ವಿಶೇಷವಾಗಿರತಕ್ಕಂಥ ಕಣ್ಣುಗಳ ಸ್ಥಾನದಲ್ಲಿ ಇರತಕ್ಕಂಥವ್ರು. ಇವರ ಕಣ್ಣಲ್ಲಿ ಅವರಿದ್ದಾರೆ ಅಂದ್ರೆ ಅವರ ಆಶ್ರ ಅವರು ಇವರ ಕಣ್ಣಲ್ಲಿದ್ದಾರೆ ಅಂದ್ರೆ ಇವರ ಮೂರು ಕಣ್ಣುಗಳು ಆ ಮೂರು ಜನಕ್ಕೂ ಆಶ್ರಯವಾಗಿದೆ ಅಂತ ತಾತ್ಪರ್ಯ. ಅವರ ಒಂದು ಸಹಾಯವನ್ನು ಇವರು ತಗೊಳ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ, ಅವರಿಗೆ ಆಶ್ರಯವಾದಂತಹ ಲೋಚನ ಇದು. ಅಥವಾ ಅಗ್ನಿಮಂಡಲ, ಚಂದ್ರಮಂಡಲ, ಸೂರ್ಯಮಂಡಲದಲ್ಲಿ ರುದ್ರದೇವರ ಮೂರು ಕಣ್ಣುಗಳು ನಿಂತು ಅವರಿಗೆ ತಾಕತ್ತು ಕೊಟ್ಟು ಜಗತ್ತನ್ನೆಲ್ಲ ಬೆಳಗುವಂತೆ ಮಾಡುತ್ತಾ ಇವೆ ಎಂಬುದನ್ನ ಇಲ್ಲಿ ತೋರಿಕೊಡ್ತಾ ಇದ್ದಾರೆ. ಸೋಮ ಸೂರ್ಯ ನಲ ವಿಲೋಚನ, ವಿಲೋಚನ ಶಬ್ದಕ್ಕರ್ಥ ಅಂದ್ರೆ ವಿಶೇಷವಾದ ಲೋಚನೆ ಅಂದ್ರೆ ಅವರ ಮೂಲಕ ಜಗತ್ತನ್ನ ನೋಡತಾ ಇರ್ತಾರೆ ರುದ್ರದೇವರು. ಇನ್ನ ಸೋಮಸೂರ್ಯ ನಲ ವಿಲೋಚನ ಕಾಮಿತಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ನಮಗೆ ಏ ಕಾಮಿತಪ್ರದ ಇಷ್ಟಾರ್ಥಪ್ರದ, ಇಲ್ಲಿ ಕಾಮಿತ ಅಂದ್ರೆ ಇಷ್ಟಾರ್ಥ, ಇಷ್ಟಾರ್ಥವನ್ನ ಕೊಡತಕ್ಕಂಥವ್ರು ಅಥವಾ ಇಷ್ಟಾರ್ಥದ ಬಯಕೆಯನ್ನ ಕೊಟ್ಟು ಆ ಇಷ್ಟಾರ್ಥವನ್ನು ಪೂರ್ಣ ಮಾಡುವವರು ನೀವೇ. ಇಷ್ಟಾರ್ಥ ಯಾವ ಕಾಮಿತ ಅಂತ ಹೇಳಿದರೆ ಭಗವಂತ, ಆ ಭಗವಂತನ ಕುರಿತಾದ ತತ್ವಜ್ಞಾನ, ಆ ತತ್ವಜ್ಞಾನವನ್ನ ಕರುಣಿಸ್ತಕ್ಕಂಥವ್ರು ನೀವು. ಕಾಮಿತಪ್ರದ ಯಮಗೆ ಕರುಣಿಪುದು ಮಂಗಳವ, ನಮಗೆ ಮಂಗಳವನ್ನ ವಿಶೇಷವಾಗಿ ಕರುಣಿಸುವುದು. ಏನು ಮಂಗಳ ಅಂದ್ರೆ ನಮ್ಮ ಅನೇಕ ಜನ್ಮದ ಪಾಪದ ಫಲವಾಗಿ ಲಿಂಗ ದೇಹದ ಒಳಗಿರತಕ್ಕಂಥ ಈ ಅಜ್ಞಾನದ ಫಲವಾಗಿ ಅಭಿಮಾನ ಹುಟ್ಟಿ ನಾನು ನನ್ನದು ಎಂಬ ಈ ಎರಡು ಅಭಿಮಾನಗಳಿಂದ ನಾವು ಬಂಧಿತರಾಗಿ ಸಂಸಾರದಲ್ಲಿ ತಿರುಗಾಡ್ತಾ ಇದ್ದೇವಲ್ಲ, ಇದನ್ನ ಪರಿಹಾರ ಮಾಡುವ ಜ್ಞಾನ ಕೊಡಿ ಮನೋಭಿಮಾನಿಗಳು. ನೀವು ಸತತ ಭಗವಂತನ ಚಿಂತನೆ ಮಾಡತಕ್ಕಂತಹ ಜ್ಞಾನವನ್ನ ದಯಪಾಲಿಸಬೇಕು ಅಂತ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಕರುಣ ಸಮಗೆ ಸದಾ ಸುಮಂಗಳವ ಅಂತ ಪ್ರಾರ್ಥನೆ ಮಾಡಿ ಮುಂದೆ ಅವರನ್ನೇ ಇನ್ನೊಂದು ರೀತಿಯಲ್ಲಿ ಸ್ತೋತ್ರ ಮಾಡುತ್ತಾರೆ. ಕೃತ್ತಿವಾಸನೆ, ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲ ಆಗಮರ್ಥಗಳೋದಿ ಜಲಧಿಯೋಳು 10 ಕಲ್ಪದಿ ತಪವಗೈದು ಆದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಬರಿ ಅಂಕ ಪದವೈದಿದೆಯ ಮಹಾದೇವ. ಕೃತ್ತಿವಾಸನೆ, ಕೃತ್ತಿ ಅಂದ್ರೆ ಹೇಳ್ತಾ ಇದ್ದಾರೆ ವ್ಯಾಘ್ರ, ವಾಸನೆ ಅಂದ್ರೆ ವ್ಯಾಘ್ರ ಚರ್ಮಾಂಬರಹ ಇತ್ಯರ್ಥ. ಅಂದ್ರೆ ವ್ಯಾಘ್ರ ಚರ್ಮವನ್ನ ಹೊದ್ದುಕೊಂಡವರು, ಆನೆಯ ಚರ್ಮವನ್ನು ಹುಟ್ಟಿದ್ದಾರೆ, ಹುಲಿದೊಗರನ್ನ ವಿಶೇಷವಾಗಿ ಹೊದ್ದಿದ್ದಾರೆ ಅಂತ ತಿಳಿಸಿಕೊಡ್ತಾರೆ. ಕೃತ್ತಿವಾಸನೆ, ಹಿಂದೆ ನೀವು ವಿಶೇಷವಾಗಿ ಶೈವ ಪದಕ್ಕಿಂತ ಮೊದಲು, ಹಿಂದೆ ಅಂದ್ರೆ ಪದಾರ್ಥ ಪ್ರಾಕ್, ಶೈವ ಪದಾರ್ಥ ಪ್ರಾಕು ಅಂತ ಕೊಡ್ತಾರೆ. ಅಂದ್ರೆ ಶೈವ ಪದಕ್ಕೆ, ಶಿವ ಎಂಬ ಈ ಪದಕ್ಕೆ ಬರಲಿಕ್ಕೆ ಮೊದಲು ಲಾತವ್ಯ ರುದ್ರ ಪದಸ್ಥ ಭವಾನ್, ವಿಶೇಷವಾಗಿ ಉಗ್ರತಪ ಅಂತ ಹೆಸರಿಂದ ಇದ್ದುಕೊಂಡು ವಿಶೇಷ ಸಾಧನೆ ಮಾಡಿದ್ದೀರಾ. ನಾಲ್ವತ್ತು ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲ ಆಗಮರ್ಥಗಳು ಓದಿ ಜಲಧಿಯೋಳು. ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮಣ ಪಂಚಸಪ್ತತಿ ವರ್ಷೇಶು ಉಗ್ರತಪದಾಂನ ಉಕ್ತ ವರ್ಷೇಶು ವಾಯೋ ಶಿಷ್ಯತ್ವಮಾದಾಯ ಅನಂತ ವೇದೋಕ್ತ ಭಗವದ್ಗುಣಗಣ ಶ್ರವಣಮನನೆ ಕೃತ್ವ ತದನಂತರಂ ಉಕ್ತ ವರ್ಷೇಶು ಸಸಂತೋಷ ಮನಸ ಭಗವದುಪಾಸನಂ ಕರೋತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಶುಶ್ರಾವ ಉಗ್ರತಪ ನಾಮ ಯೋಗ್ಯೋ ರುದ್ರ ಪದಸ್ಯ ಸಾರ್ಧಂ ಪರಾರ್ಧಂ ವಿಷ್ಣೋಸ್ತು ಗುಣಾನ್ ಭಕ್ತ್ಯಾ ಸಮನ್ವಿತಃ ತತ್ರಿಭಾಗಂ ಉಪಾಸಾಂ ಚ ಚಕ್ರೇ ಸಂಭೃತ ಮಾನಸಃ ಇತಿ ಅನುವ್ಯಾಖ್ಯಾನಿ ಅಂತ ಅನುವ್ಯಾಖ್ಯಾನದ ಪ್ರಮಾಣವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ರುದ್ರದೇವರು ವಾಯುದೇವರಲ್ಲಿ ಶಿಷ್ಯತ್ವ ವಹಿಸಿ ಅಖಿಲ ಆಗಮಾರ್ಥಗಳು ಓದಿದರಂತೆ. ವಿಶೇಷವಾದ ಅನಂತ ವೇದಗಳಲ್ಲಿ ಹೇಳಿರತಕ್ಕಂಥ ಭಗವದ್ಗುಣಗಳ ಶ್ರವಣ, ಅದನ್ನ ಮನನ ಮಾಡಿ ನಂತರ ವಿಶೇಷವಾಗಿರತಕ್ಕಂಥ ಉಪಾಸನೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆ ಉಪಾಸನೆ ಮಾಡಿ ಎಲ್ಲಿ ಮಾಡಿದ್ರು ಅಂದ್ರೆ ಹೇಳ್ತಾ ಇದ್ದಾರೆ, ಜಲಧಿಯೋಳು 10 ಕಲ್ಪದಿತ ಭಾಗಿದು ಲವಣ ಜಲಧಿಯಲ್ಲಿ ವಿಶೇಷವಾಗಿ 10 ಕಲ್ಪವೇ ತಪವಗೈದು ನಂತರ ಶೇಷಪದಕ್ಕೆ ಬರುತ್ತಾ ಇದ್ದಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ವಿಶೇಷವಾದ ರುದ್ರದೇವರ ಸಾಧನೆಯನ್ನ ಇಲ್ಲಿ ನಮಗೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಕೃತ್ತಿವಾಸನೆ, ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ವಾಯುದೇವರಲ್ಲಿ 40 ಕಲ್ಪ ಅಧ್ಯಯನ ಮಾಡಿ ನಂತರ ಜಲಧಿಯಲ್ಲಿ 10 ಕಲ್ಪವಿ ತಪವಗೈದು ಅಂದ್ರೆ 40 ಕಲ್ಪ ಸಾಧನೆ ಮಾಡಿಕೊಂಡು ಪರೋಕ್ಷಗೈದು ನಂತರ 10 ಕಲ್ಪ ತಪವಗೈದು ಆದಿತ್ಯರಳ ಉತ್ತಮನೆನಿಸಿ ನಂತರ ವಿಶೇಷವಾದ ಶೇಷ ಪದವಿಗೆ ಬಂದಿದ್ದೀರಾ ಅಂತ ಅವರು ಚೆನ್ನಾಗಿ ಶೇಷದೇವರ ಪದಕ್ಕೆ ಬಂದಂತಹ ರೀತಿಯನ್ನ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ನಂತರ ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿ ಗವಿರವಿಭೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕ ಕಾನವಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆನವರತ. ಪಾಕಶಾಸನ ಅಂದ್ರು, ಪಾಕಶಾಸನ ಅಂದ್ರೆ ಅಂದ್ರೆ ಪಾಕೋ ನಾಮ ಅಸುರ ಅಂದ್ರು. ಪಾಕನೆಂಬ
ಅಸುರ ತಮ್ಮ ಶಾಸಯತಿ ಇತಿ ಪಾಕಶಾಸನ. ಅಂದರೆ ಪಾಕನೆಂಬ ಅಸುರನನ್ನು ಶಾಸನ ಮಾಡಿದವರೇ ದೇವೇಂದ್ರ, ಅದರಿಂದ ಅವರಿಗೆ ಪಾಕಶಾಸನ. ಅವರೇ ಮೊದಲಾದ ಸಕಲ ದಿವಕಸರಿಗೆ. ದಿವಕಸರು ಅಂದ್ರೆ ದ್ಯು ಅಂದ್ರೆ ಸ್ವರ್ಗ, ಅದೇ ಓಕಸ್ಸು ಅಂದರೆ ಮನೆ. ಸ್ವರ್ಗವೇ ಮನೆಯಾಗಿರತಕ್ಕಂಥ ಎಲ್ಲಾ ದೇವತೆಗಳಿಗೆ ಅಭಿನಮಿಪೆ, ಚೆನ್ನಾಗಿ ನಮಸ್ಕಾರ ಮಾಡುತ್ತೇನೆ. ಯಾಕೆ ಅಭಿನಮಿಪೆ ಅಂದ್ರೆ ಶಬ್ದ ಅಂದ್ರೆ ದೇವತೆಗಳು ಅಂದ್ರೆ ಸಾಮಾನ್ಯ ಅಲ್ಲ. ಯಾರಾದರೆ ಭಗವಂತನ ಸದಾ ನೆನೆಯತಾ ಭಗವಂತನ ಚಿಂತನಾನಂದದಲ್ಲಿ, ಆ ಚಿಂತನೆ ಎಂಬ ಆನಂದದಲ್ಲಿ ಮುಳುಗಿರ್ತಾರೋ ಅವರನ್ನ ದೇವತೆಗಳು ಅಂತ ಕರೀತಾರೆ. ಅದಕ್ಕೆ ಅವರಿಗೆ ಅಭಿನಮಿಪೆ, ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ, ಗಂಧರ್ವ ಪ್ರತಿಪಾಯಿಗೆ, ಋಷಿಗಳಿಗೆ ಮತ್ತು ವಿಶೇಷವಾಗಿ ಗಂಧರ್ವ ಪಿತೃಗಳಿಗೆ, ಗಂಧರ್ವರಿಗೆ ಕ್ಷಿತಿಂ ಪಾಂತಿ ರಕ್ಷಂತೀತಿ ಅಂದರೆ ಕ್ಷಿತಿಪರಿಗೆ ಆ ಕಮಲ ನಾಭಾದಿಯತಿಗಳ ನೀಕಕ್ಕೆ, ಆ ಪದ್ಮನಾಭತೀರ್ಥರೇ ಮೊದಲಾದ ಎಲ್ಲ ಪಿತೃಗಳಿಗೆ, ಗಂಧರ್ವರಿಗೆ, ಕ್ಷಿತಿಪರಿಗೆ, ಪದ್ಮನಾಭತೀರ್ಥರೇ ಮೊದಲಾದ ಯತಿಗಳಿಗೆ ಆ ನಮಿಸುವೆನು, ಚೆನ್ನಾಗಿ ನಮಸ್ಕಾರ ಮಾಡುತ್ತೇನೆ. ರಮಾಕಡತ್ತನ ದಾಸವರ್ಗಕ್ಕೆ ಬಿಡದೆ ನಮಿಪೆ ನನವರತ, ಅವರಿಗೆ ಬಿಡಬಿಡದೆ ನಿರಂತರವಾಗಿ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆ ಮಹಾನುಭಾವರ ಪೂರ್ಣಾನುಗ್ರಹ ಇದ್ದರೆ ಹೊರತು ನಮಗೆ ಎಂದೂ ಕೂಡ ಸಾಧನೆ ಆಗೋದಿಲ್ಲ, ಅವರ ಪೂರ್ಣಾನುಗ್ರಹ ಆಗಬೇಕು. ಆದ್ದರಿಂದ ನಾವು ಈ ಮಠ ಆ ಮಠ ಅಂತಂದರೆ ಎಲ್ಲ ಮಠದ ಮಾಧ್ವಯತಿಗಳೆಲ್ಲರಿಗೂ ಕೂಡ ತಲೆವಾಗಿ ನಮಸ್ಕಾರ ಮಾಡಬೇಕು. ಅಷ್ಟೇ ಅಲ್ಲದೆ ಮಾಧ್ವ ದಾಸವರ್ಯರೆಲ್ಲರಿಗೂ ನಮಸ್ಕಾರ ಮಾಡಿದರೆ ನಮಗೆ ಸಾಧನೆ ಮುಂದುವರಿಯುತ್ತೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡುತ್ತಾ, ಅಂದರೆ ಇಲ್ಲಿ ನಮಸ್ಕಾರ ಅಂದ್ರೆ ಹೇಗೆ ಅಂದರೆ ಆಯಾ ದೇವತೆಗಳಲ್ಲಿ, ಋಷಿಗಳಲ್ಲಿ, ಪಿತೃಗಳಲ್ಲಿ, ಗಂಧರ್ವರಲ್ಲಿ, ಕ್ಷಿತಿಪರಲ್ಲಿ, ಆ ಕವರ್ಣಾಭಾದಿ ಯತಿಗಳಲ್ಲಿ, ದಾಸವರ್ಗರಲ್ಲಿ, ಅವರವರ ಹೆಸರಿಟ್ಟುಕೊಂಡು ಅವರವರ ಆಕೃತಿಯಲ್ಲಿ ನಿಂತ ಭಗವಂತನಿಗೆ ನಮಸ್ಕಾರ, ಅವರ ಜೊತೆಗೆ ದೊಡ್ಡವರಿಗಾದ ಅವರಿಗೂ ನಮಸ್ಕಾರ ಅಂತ ನಾವು ತಿಳಿದು ಮಾಡಬೇಕು. ಯಾಕಂದ್ರೆ ನಾವು ಏನೇನು ಮಾಡ್ಲಿಕ್ಕೆ ಹೋಗ್ತೇವೆ, ಸಹಜವಾಗಿ ದೇವರನ್ನ ಮರೆತು ಅವರಿಗೇನೆ ನಮಸ್ಕಾರ ಮಾಡ್ತಾ ಹೋಗ್ತಾ ಇರ್ತೇವೆ. ಇದು ನಮ್ಮ ನಮ್ಮ ಒಳಗೆ ನೋಡಿಕೊಂಡಾಗ ಗೊತ್ತಾಗುತ್ತೆ. ಅದು ಬಿಡದೆ ಮಾಡಬೇಕು, ಭಗವಂತನ ಎಡಬಿಡದೆ, ಅವರವರಲ್ಲಿ ಎಡಬಿಡದೆ ನಮಸ್ಕಾರ ಮಾಡುವುದು ಅಭ್ಯಾಸ ಮಾಡಬೇಕು. ತದನಂತರ ಪರಿಮಳವು ಸುಮನದೊಳಗೆ ಅನಲನು ಅರಣ್ಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿತೋರದಲೆ ಇರುತಿಹ ಜಗನ್ನಾಥ ವಿಠಲನ ಕರುಣೆ ಪಡೆವ ಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ. ಇಲ್ಲಿ ಹೇಳ್ತಾರೆ ಹೂವಿನಲ್ಲಿ ಪರಿಮಳ ಚೆನ್ನಾಗಿರುತ್ತೆ, ಸಹಜವಾಗಿರುತ್ತೆ, ಅಷ್ಟೇ ಅಲ್ಲ ಯಾವಾಗೂ ವ್ಯಕ್ತವಾಗಿಯೇ ಇರುತ್ತೆ. ಹಾಗೆ ಬ್ರಹ್ಮದೇವರಲ್ಲಿ ದೇವರು ಸದಾ ಅವರಿಗೆ ತೋರುತ್ತಾ ಹೇಗೆ ಹೂವಿನಲ್ಲಿ ಪರಿಮಳ ಎಂಬುದು ಸದಾ ಪ್ರಕಟವಾಗೇ ಇರುತ್ತೋ ಬ್ರಹ್ಮದೇವರಿಗೆ ಸದಾ ತೋರ್ತಾನೇ ಇರ್ತಾರೆ, ಬ್ರಹ್ಮದೇವರಲ್ಲಿ ಸದಾ ಇದ್ದೇ ಇರ್ತಾರೆ. ಮಿಕ್ಕವರಿಗೆ ಅನಲನು ಅರಣಿಯೊಳಗಿಪ್ಪಂತೆ, ಇನ್ನ ಮಿಕ್ಕವರೆಲ್ಲರೂ ಕೂಡ ಹೇಗಿರ್ತಾನೆ ಭಗವಂತ ಅಂದರೆ ಸಕಲ ಜೀವಸ್ಥೋ ಭಗವಾನ್ ಯಥಾ ಅರಣಿ ಪಾತ್ರಸ್ಥಿತ ಅಗ್ನಿ ಮಥನಾದಿನಾ ವ್ಯಕ್ತೋ ಭವತಿ ತಥಾ ಜೀವಭೃತ ಅಂತರೂಪಾಸಾದಿನ ವ್ಯಕ್ತೋ ಭವತಿ. ಅಂದ್ರೆ ಎಲ್ಲರೂ ಕೂಡ ಅವರವರಲ್ಲಿ ಆ ಸದಾ ಮರಣಾದಿಗಳು ಮಾಡಿದರೆ, ಉಪಾಸನಾದಿಗಳು ಮಾಡಿದರೆ ಅವರಲ್ಲಿ ವ್ಯಕ್ತ ಆಗ್ತಾನೆ, ಬ್ರಹ್ಮದೇವರಲ್ಲಿ ಸದಾ ವ್ಯಕ್ತನಾಗಿರ್ತಾರೆ. ಈ ವ್ಯತ್ಯಾಸವನ್ನು ತೋರಿಸಲಿಕ್ಕಾಗಿ ಇಲ್ಲಿ ಪರಿಮಳವು ಸುಮನದೊಳಗೆ ಅಂತ ಒಂದು ದೃಷ್ಟಾಂತ ಬ್ರಹ್ಮದೇವರಿಗೆ, ಅನಲನು ಅರಣಿಯೊಳಗಿಪ್ಪಂತೆ ಎಂಬುದು ಮಿಕ್ಕವರಿಗೆ ಅಂತ ಆ ಭಗವಂತ ಬ್ರಹ್ಮದೇವರಲ್ಲಿ ತೋರಿ ಆದಿಗಳ ಮಿಕ್ಕವರಲ್ಲಿ ತೋರದರೆ ಒಳಗೆ ಇರ್ತಾನೆ. ಹೇಗೆ ಕಟ್ಟಿಗೆ ಒಳಗೆ ಅಗ್ನಿಯಂತೆ ಇರುತ್ತಿಹ ಜಗನ್ನಾಥ ವಿಠಲನ ಜಗತ್ತಿಗೆ ನಾಥ ಭಗವಂತ ಜಗನ್ನಾಥ ಅಂತ ನಾಥ ಅಂದರೆ ಇಡೀ ಜಗತ್ತವನಂತೆ, ಎಲ್ಲರ ಶರೀರಗಳು ಅವನ ಅಧೀನ, ಎಲ್ಲರ ಏನು ಪದಾರ್ಥಗಳು ಸುತ್ತಮುತ್ತ ಅವರದೆಲ್ಲ ಇವೆ ಅವೆಲ್ಲ ದೇವರ ಅಧೀನ, ಅವರ ಏನೇನು ವ್ಯಕ್ತಿಗಳಿದ್ದಾರೆ ಅವರೆಲ್ಲ ದೇವರ ಅಧೀನ, ಅವರ ಶರೀರ ದೇವರ ಅಧೀನ, ಅವರ ಇಂದ್ರಿಯಗಳು ದೇವರ ಅಧೀನ, ಅವರ ಮನಸ್ಸು ದೇವರ ಅಧೀನ, ಅವರ ಉಸಿರಾಟ ದೇವರ ಅಧೀನ. ಅದಕ್ಕೆ ಜಗನ್ನಾಥ ಅಂದ್ರು. ಇಂಥ ಜಗನ್ನಾಥನಾದ ವಿಠಲ, ವಿಠಲ ಅಂದ್ರೆ ವಿದಾ ಜ್ಞಾನೇನ ಠಾನ್ ಶೂನ್ಯಾನ್ ಲಾತಿ ಗೃಹಾತಿ ಇತಿ ವಿಠಲ ಅಂದ್ರು. ಅಂದ್ರೆ ನಿವಿದ ಅಂದ್ರೆ ಜ್ಞಾನದಿಂದ ಶೂನ್ಯರಾದಂತಹ ಭಕ್ತರು ಏನಿದ್ದಾರೆ ಅಂಥವರನ್ನ ದಯದಿಂದ ಸತ್ತ ಕರೆದು ಸ್ವೀಕಾರ ಮಾಡಿ ಅವರಿಗೆ ಜ್ಞಾನವನ್ನು ತುಂಬಿಕೊಡುತ್ತಾನಾದ್ದರಿಂದ ಈತನಿಗೆ ವಿಠಲ ಅಂದು. ಹಾಗೆ ಜಗತ್ತಿಗೆ ನಾಥನೂ ಹೌದು, ಎಲ್ಲರನ್ನ ಅನುಗ್ರಹ ಮಾಡತಕ್ಕಂತಹ ವಿಠಲನೂ ಹೌದಯ್ಯ. ಅದಂಥ ಬಿಂಬಮೂರ್ತಿ ಆಗಿರತಕ್ಕಂಥ ಜಗನ್ನಾಥ ವಿಠಲನ ಕರುಣೆ ಪಡೆವ ಮುಮುಕ್ಷು ಜೀವರು ಅಂದ್ರೆ ಕರುಣೆಯನ್ನ ಪಡೆಯಬೇಕು ಅಂತ ಬಯಸ್ತಕ್ಕಂಥ ಮುಮುಕ್ಷು ಜೀವರು ಅಂದ್ರೆ ಮೋಕ್ಷವನ್ನ ಬಯಸ್ತಕ್ಕಂಥ ಜೀವರಾಶಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಪ್ರತಿದಿನವೂ ಕೂಡ ಆ ಪರಮ ಭಾಗವತರನ್ನ ಕೊಂಡಾಡಿ ಎಂದ್ರು. ಕಾರಣ ಏನಪ್ಪ ಅಂದ್ರೆ ಅವರೆಲ್ಲರೂ ಕೂಡ ಅವರವರ ಸೇರಬೇಕಾದ ಗಮ್ಯಗಳನ್ನು ಮುಟ್ಟಿ ಆಯಿತು. ವಿಶೇಷ ಉಪಾಸನೆ ಮಾಡುತ್ತಾ ಅಲ್ಲಲ್ಲಿ ಆಯಾ ಲೋಕಗಳಲ್ಲಿ ಇದ್ದಾರೆ. ಈಗ ಅವರು ವಿಶೇಷ ಸಾಧನೆ ಮಾಡಿ ಸಂಪಾದನೆ ಮಾಡಿದಂತಹ ಪುಣ್ಯವೆಲ್ಲ ಅವರಿಗೆ ಸೇರಿಸಬೇಕಾದ ಹಂತವನ್ನ ಸೇರಿಸಿ ನಿಂತಿದೆ. ಆ ಪುಣ್ಯದಿಂದ ಅವರಿಗೆ ಕಾರ್ಯ ಇಲ್ಲ. ಆದ್ದರಿಂದ ಆ ಪುಣ್ಯವನ್ನು ಏನಂತಾರೆ, ಅನಿಷ್ಟ ಪುಣ್ಯ ಅಂತಾರೆ. ಅಂತಹ ಅನಿಷ್ಟ ಪುಣ್ಯವನ್ನ ಹೊತ್ತು ಹೊತ್ತು ಕೂತಿದ್ದಾರೆ ಅವರೆಲ್ಲರೂ ಕೂಡ. ಯಾರಾದರೆ ಅವರನ್ನ ದಿನಾಗ್ಲೂ ಕೊಂಡಾಡುತ್ತಾರೋ ಅಂಥವರಿಗೆ ತಮ್ಮ ಅನಿಷ್ಟ ಪುಣ್ಯ, ನಮಗಿಷ್ಟ ಅಂದ್ರೆ ನಮಗೆ ಸಾಧನೆಗೆ ಬೇಕಾಗಿದ್ದು, ಅದರಿಂದ ಅಂತಹ ಪುಣ್ಯವನ್ನ ರಾಶಿ ರಾಶಿ ಸುರಿದು ಬಿಡುತ್ತಾರೆ. ಈ ರಹಸ್ಯವನ್ನೇ ಶುಕ ಮಹರ್ಷಿಗಳು ಪರೀಕ್ಷಿತ್ ಮಹಾರಾಜನು ಉಪದೇಶ ಕೊಟ್ಟದ್ದು. ಪರೀಕ್ಷಿತ, ನಿನಗೆ 7 ದಿವಸ ಇದೆಯ, ಆ 7 ದಿವಸದಲ್ಲಿ ಭಗವದ್ ದರ್ಶನಕ್ಕೆ ಬೇಕಾದ ಪುಣ್ಯವನ್ನ ಇಂಥ ಮಹಾನುಭಾವರ ವಂಶಗಳನ್ನು ವರ್ಣನೆ ಮಾಡುವುದರ ಮೂಲಕ, ಅವರ ಹೆಸರುಗಳನ್ನು ವರ್ಣನೆ ಮಾಡುವುದರ ಮೂಲಕ, ಅವರ ಎಲ್ಲರ ಏನು ವಿಶೇಷವಾಗಿರತಕ್ಕಂಥ ಅನಿಷ್ಟ ಪುಣ್ಯ ಏನಿದೆ ಅದು ನಿಮಗೆ ಸುರಿತಾರೆ, ಅದರಿಂದಾಗಿ ವಿಶೇಷ ಸಾಧನೆ ಆಗಿ ಭಗವಂತನ ದರ್ಶನ ಆಗಿಬಿಡುತ್ತೆ ಎಂಬ ರಹಸ್ಯವನ್ನ ಶುಕ ಮಹರ್ಷಿಗಳು ಇಡೀ ಭಾಗವತರು ತಿಳಿಸಿಕೊಡುತ್ತಾರೆ. ಅದನ್ನೇ ಚುಟುಕಾಗಿ ನಮ್ಮ ಜಗನ್ನಾಥದಾಸರು ತಿಳಿಸಿಕೊಡುತ್ತಾ ಇದ್ದಾರೆ. ಅವಶ್ಯವಾಗಿ ಭಗವದ್ಭಕ್ತರನ್ನ ಸ್ತೋತ್ರ ಮಾಡಿ ಇಂಥ ಮಹಾನುಭಾವರನ್ನ ಅವರ ಪುಣ್ಯದಿಂದ ವಿಶೇಷವಾಗಿ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ, ಅದರಿಂದಲೇನೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಎಂಬುದನ್ನ. ಯಾಕಂದ್ರೆ ಉದ್ಧಾರ ಆಗ್ಲಿಕ್ಕೆ ಎಷ್ಟು ಪುಣ್ಯ ಬೇಕೋ ಅದರಲ್ಲಿ ಒಂದು ಉದ್ಧರಣೆಯಷ್ಟು ಕೂಡ ನಾವು ಮಾಡೋ ಸಾಧನೆಯಿಂದ ಬರಲ್ಲ, ಮಿಕ್ಕದ್ದೆಲ್ಲ ಅವರು ಕರುಣೆ ಕೊಡಬೇಕಷ್ಟೇ. ಇಲ್ಲದಿದ್ರೆ ನಾವು ಮಾಡೋ ಸಾಧನೆಗಳಿಗೆ ಬರುವಂತಹ ಪುಣ್ಯದಿಂದ ನಮಗೆ ಸಾಧನೆ ಮೋಕ್ಷ ಬರುತ್ತೆ ಅಂದ್ರೆ ಬಹಳ ದೂರ, ಏನೂ ಆಗಲ್ಲ. ಅದರಿಂದ ನಾವು ಮಾಡೋ ಪುಣ್ಯ ಒಂದು ಕಡ್ಡಿಯಷ್ಟಾದರೆ ಪರ್ವತದಷ್ಟು ದೊಡ್ಡವರು ಕೊಡುವ ಪುಣ್ಯ ಬರಬೇಕು. ಅದರಿಂದ ಮಹಾನುಭಾವರೇ ಪಾದಕ್ಕೆರಗಿ ಸ್ವಾಮಿ ಭಗವಂತನ ದರ್ಶನ ಮಾಡಿಸ್ತಕ್ಕಂಥ ಅದ್ಭುತ ಪುಣ್ಯರಾಶಿಯನ್ನ ನಮಗೆ ದಯಪಾಲಿಸಿ ಅಂತ ಅವರ ಪಾದಕ್ಕೆ ಬಿದ್ದರೆ ಅವರು ನಮಗೆ ಪೂರ್ಣ ಅನುಗ್ರಹ ಮಾಡುತ್ತಾರೆ. ಅದರಿಂದ ರಮಾಕಲತ್ರನ ದಾಸವರ್ಗ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವು ಬಹು ವಿಶೇಷವಾಗಿ ಸ್ತೋತ್ರ ಮಾಡಿ ಬಲ್ಲಿಗೆ ಹರಿಕಥಾಂ ಪ್ರಸಾರ ಇತಿ ಶ್ರೀಮದ್ ಜಗನ್ನಾಥದಾಸರಾದ ವಿರಚಿತ ಹರಿಕಥಾಮೃತಸಾರದಲ್ಲಿ ಮಂಗಳಾಚರಣ ಸಂಧಿ ಸಮಾಪ್ತ ಆಯಿತು. ಅದರಲ್ಲಿ ಚೂರನ್ನು ಮಾತ್ರ ಅರ್ಥ ಹೇಳಿದ್ದಾಯಿತು, ಇನ್ನಾ ವಿಸ್ತಾರವಾದ ಅರ್ಥಗಳು ತುಂಬಾ ಇವೆ. ಯಾಕೆಂದ್ರೆ ಒಮ್ಮೆಲೆ ಅನೇಕ ಅರ್ಥಗಳು ತುಂಬಿ ತುಂಬಿ ಹೇಳಿಬಿಟ್ಟರೆ ಈಗಲೇ ಹೇಳಿದ್ದಾಯಿತು, ಆದರೆ ಇನ್ನಾ ವಿಶೇಷವಾದ ಅರ್ಥಗಳೆಲ್ಲ ಕೂಡ ಹೇಳಿಬಿಟ್ಟರೆ ತಲೆಯಲ್ಲಿ ಹಿಡಿಸೋದು ಕಷ್ಟ ಆಗುತ್ತೆ. ಒಮ್ಮೆ ಮುಂದಕ್ಕೆ ಹೋಗೋಣ, ನಂತರ ಮತ್ತು ಸಂದರ್ಭ ಬಂದಾಗೆಲ್ಲ ಅದನ್ನ ವಿಸ್ತಾರವಾಗಿ ಮತ್ತು ನೋಡುತ್ತಾ ಬರೋಣ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.